ಶ್ರೀ ಗುರುಭ್ಯೋ ನಮಃ. ಸ್ವಲ್ಪ ಇಂಟರ್ನೆಟ್ ಏನೋ ಕಟ್ಟಾಗಿದೆ, ಅದಕ್ಕೆ ನಾನು ಇವಾಗ ಸದ್ಯಕ್ಕೆ ಮೊಬೈಲ್ ನೆಟ್ಟಲ್ಲಿ ಮತ್ತು ಕನೆಕ್ಟ್ ಆಗಿ ಹೇಳ್ತಾ ಇದ್ದೇನೆ. ಇಂಟರ್ನೆಟ್ ಪ್ರಾಬ್ಲಮ್ ಬಂದಿದೆ ಸ್ವಲ್ಪ. ಎಲ್ಲೂ ಇಂಟರ್ನೆಟ್ಗೆ ಇಲ್ಲಿಗೆ ಇದಕ್ಕೆ ಬಂದುಬಿಟ್ರೆ ಸರಿ ಹೋಗುತ್ತೆ. ಒಂದು 10 ನಿಮಿಷ ಹೇಳಿ ನಂತರ ನಿಲ್ಲಿಸ್ತೇನೆ. ಈ ರೀತಿಯಲ್ಲಿ ಭಗವಂತನ ನಾವು ತಿಳ್ಕೋಬೇಕಾದ್ರೆ ಹೇಗೆ? ಅವನು ಯಾರಿಗೂ ಕಾಣಿಸಲ್ಲವಾ ಅಂತ ಪ್ರಶ್ನೆ ಬಂದರೆ ಹೇಳ್ತಾರೆ, ಅವನು ತಾನು ಕಾಣೋದೇ ಇಲ್ಲ, ಅದಕ್ಕೆ ಬ್ರಹ್ಮದೇವರಿಗೆ ವಿಶೇಷವಾಗಿ ಉಪದೇಶ ಕೊಟ್ಟ. ನೋಡಿ, ಅವನು ಕಾಣೋದೇ ಇಲ್ಲ, ಆದರೆ ಅವನ ಕಂಡವರಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ನೋಡಿದ್ದಾರೆ, ರಘುತ್ತಮರು ನೋಡಿದ್ದಾರೆ, ವ್ಯಾಸರಾಜರು ನೋಡಿದ್ದಾರೆ, ಮಧ್ವರಾಯರಂತೂ ಸರಿ ಸರಿ. ಹಾಗಾದರೆ ಅವನು ಕಾಣಿಸೋದಿಲ್ಲ ಅಂಬೋದು ಹೇಗೆ? ಯಾವ ರೀತಿಯಲ್ಲಿ ಡಿಸೈಡ್ ಮಾಡಬೇಕು ಅದನ್ನು? ಅದನ್ನು ಹೇಳ್ತಾ ಇದ್ದಾರೆ, ಯಾರಿಗೆ ಯೋಗ್ಯತೆ ಇದೆ ಅವರಿಗೆ ಕಾಣಿಸ್ತಾ ಇದ್ದಾನೆ. ಯಾರಿಗಾದರೆ ಅವನ ನೋಡುವ ಕೆಪ್ಯಾಸಿಟಿ ಆ ಕಣ್ಣಿಗಿದೆ, ಅವರಿಗೆ ಆ ಕೆಪ್ಯಾಸಿಟಿಗೆ ತಕ್ಕಂತೆ ಕಾಣಿಸ್ತಾ ಇದ್ದಾರೆ. ನಮಗಿನ್ನ ಕೆಪ್ಯಾಸಿಟಿ ಡೆವಲಪ್ ಆಗಿಲ್ಲ, ಅದಕ್ಕೆ ಕಾಣುತ್ತಾ ಇಲ್ಲ. ಅದಕ್ಕೆ ಬ್ರಹ್ಮದೇವರು ಅವನನ್ನು ನೋಡುವ ಶಕ್ತಿ ಇದ್ದವರು. ನೋಡುವ ಶಕ್ತಿ ಅಂದರೆ ಅವರ ಶಕ್ತಿಗೆ ತಕ್ಕಂತೆ ಅವನೇ ಕಾಣಿಸಿದ್ದು. ಅದಕ್ಕೆ ಅವರಿಗೆ ಕಾಣಿಸಿ, ಜಗತ್ತಿಗೆ ನಾನು ಕಾಣುತ್ತಾ ಇಲ್ಲ, ಆದ ಕಾರಣ ಎಲ್ಲರಿಗೂ ನನ್ನನ್ನು ಕಾಣಲಿಕ್ಕೆ ಬೇಕಾದ ನನ್ನ ಕುರಿತಾದ ವಿಷಯ, ನನ್ನ ಕುರಿತಾದ ಜ್ಞಾನ ಎಲ್ಲವನ್ನು ನೀನು ತಿಳಿಸುವಂತ ಬ್ರಹ್ಮದೇವರಿಗೆ ತಾನು ಉಪದೇಶವನ್ನು ಕೊಟ್ಟ. ಅಂಥ ಉಪದೇಶ ಬ್ರಹ್ಮದೇವರು ದೇವರ ಕುರಿತಾದಂಥ ತತ್ವಜ್ಞಾನದ ಉಪದೇಶವನ್ನು ಎಲ್ಲರಿಗೂ ಕೊಟ್ಟರು. ತೇನೆ ಬ್ರಹ್ಮ ಹೃದ ಯಹ ಆದಿಕವಯೇ, ಆದಿ ಕವಿಗಳಾಗಿರತಕ್ಕಂಥ ಬ್ರಹ್ಮದೇವರಿಗೆ ದೇವರು ತೇನೆ ಚೆನ್ನಾಗಿ ವಿಸ್ತಾರ ಮಾಡಿದರು. ಯಾರು ಅದನ್ನು? ಬ್ರಹ್ಮ ತೇನೆ, ಬ್ರಹ್ಮ ಅಂದರೆ ವೇದಗಳು, ವೇದ ತನ್ನ ಕುರಿತಾದ ವಿಶೇಷವಾದ ಚಿಂತನೆಗಳನ್ನೆಲ್ಲ ಭಗವಂತ ವಿಸ್ತಾರ ಮಾಡಿದ. ಮುಹ್ಯಂತಿಯಂ ಸೂರಯ, ವಿಶೇಷವಾಗಿ ಇವನ ಕುರಿತು ಪೂರ್ಣವಾಗಿ ಗೊತ್ತಿದ್ದವರು ಯಾರೂ ಇಲ್ಲ, ಎಲ್ಲರಿಗೂ ಮೋಹ ಬರುತ್ತೆ. ಮುಹ್ಯಂತಿಯಂ ಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯ ಯತ್ರ ತಿಸರ್ಗೋಮೃಷ, ಇಡೀ ಜಗತ್ತನ್ನು ಪಂಚಭೂತಗಳಿಂದ ಹುಟ್ಟಾಕಿದ, ಅದರಲ್ಲಿ ನೀರು ಬೆಂಕಿ ಮಣ್ಣು ಪ್ರಧಾನವಾಗಿ ಅದು ಎಲ್ಲ ಕಡೆ ಸೇರಿಕೊಂಡಿದೆ. ಅದಕ್ಕೆ ಅಂಥ ಮೂರರಿಂದ ಇಡೀ ಜಗತ್ತನ್ನು ಹುಟ್ಟಾಕಿದ್ದಾನೆ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯ, ಯಥಾ ವಿನಿಮಯ ಅಂದರೆ ಯಾವುದನ್ನು ಹೇಗೆ ಬೆಳೆಸಬೇಕೋ ಹಾಗೆ ಬೆಳೆಸಿ ಇಡೀ ಜಗತ್ತನ್ನು ತಯಾರು ಮಾಡಿದ. ಇಷ್ಟು ಮಾಡಿದರೂ ಈ ಜಗತ್ತಿನ ಸೃಷ್ಟಿಯಿಂದ ಅವನಿಗೇನು ಪ್ರಯೋಜನ ಇಲ್ಲ, ಮಿಕ್ಕವರಿಗೆ ಪ್ರಯೋಜನ ಇದೆ. ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ, ತನ್ನದೇ ಆಗಿರತಕ್ಕಂಥ ವಿಶೇಷ ಶಕ್ತಿಯಿಂದ ಯಾವ ದೋಷವೂ ಇಲ್ಲದೆ ಕಪಟವೂ ಇಲ್ಲದೆ ಶುದ್ಧನಾಗಿ ಎಲ್ಲರನ್ನ ರಕ್ಷಣೆ ಮಾಡುತ್ತಾ ಇರತಕ್ಕಂಥ ಆ ಭಗವಂತ ಇದ್ದಾನಲ್ಲ, ಅವನನ್ನು ನಾವು ಧ್ಯಾನ ಮಾಡುತ್ತೇವೆ. ಧೀಮಹಿ ಅಂತ ಹೇಳೋದ್ರಿಂದಲೇ ಗಾಯತ್ರಿ ಮಂತ್ರದ ಅರ್ಥವಿದು ಅಂತ ವೇದವ್ಯಾಸರು ಹೇಳ್ತಾ ಇದ್ದಾರೆ. ಗಾಯತ್ರಿ ಭಾಷ್ಯರೂಪೋಸವು ಅಂತ ಹೇಳಿದರು. ಆ ರೀತಿಯಲ್ಲಿ ಗಾಯತ್ರಿ ಮಂತ್ರದ ಅದ್ಭುತ ಅರ್ಥ ಏನಿದೆ ಆ ಅರ್ಥವೇ ಭಾಗವತದಲ್ಲಿ ಹೇಳಿದರು ಅಂಥ ಭಗವಂತನಿಗೆ ನಮಸ್ಕಾರ ಮಾಡಿ ನಂತರ ಹೇಳ್ತಾರೆ, ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದ ಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ವೇದವ್ಯಾಸರು ಈ ಭಾಗವತವನ್ನು ಸೃಷ್ಟಿ ಮಾಡಿದರು, ಅಂದರೆ ಬರೆದರು. ಅದು ಹೇಗಿದೆ, ವೇದಗಳೆಂಬ ವೃಕ್ಷದ ಶಾಖೆಗೆ ಬಂದಂಥ ಅಪರೂಪದ ಫಲವೇ ಈ ಭಾಗವತ ಅಲ್ಲ. ಒಂದು ಹಣ್ಣು ಅಂತ ಹೇಳಿದರೆ ಅದಕ್ಕೆ ಒಂದೇ ರಸ ಇರುತ್ತೆ, ಒಂದೇ ರಸ ಎಲ್ಲರಿಗೂ ಇಷ್ಟ ಆಗಲ್ಲ ಅಂದರೆ ಅನಂತಾಹ ರಸಸಂತಿ. ಈ ಭಾಗವತದಲ್ಲಿ ಅನಂತ ರಸಗಳಿವೆ, ಆದ್ದರಿಂದ ಎಲ್ಲ ಜೀವರಾಶಿಗಳಿಗೆ ಒಬ್ಬೊಬ್ಬರಿಗೂ ಒಂದೊಂದು ಆನಂದ ಸಿಗುತ್ತೆ. ಆದ ಕಾರಣ ವಿಶೇಷವಾಗಿರತಕ್ಕಂಥ ಈ ಫಲ ಬಂದಿದೆ. ಶುಕಾಚಾರ್ಯರೆಂಬ ಗಿಳಿ ಇದನ್ನು ವಿಶೇಷವಾಗಿ ಸ್ಪರ್ಶ ಮಾಡಿದ್ದಾರೆ. ಅವರ ಬಾಯಿಯಿಂದ ಬಂದಿರತಕ್ಕಂಥ ಅದ್ಭುತ ಅಮೃತವೇ ಭಾಗವತ. ಪಿಬತ ತುಂಬ ಕೇಳಿ ಅಂದರು, ಎಷ್ಟುವರೆಗೆ ಆಲಯಂ ಮುಹು ಮತ್ತು ಮತ್ತು ಕೇಳಿ, ಯಾಕೆ ಒಂದು ಸಲ ಕೇಳಿದರೆ ಸಾಲದು, ಅದರ ಚೆನ್ನಾಗಿ ಅರ್ಥ ಆಗಬೇಕಾದ್ರೆ ಅನೇಕ ಸಲ ಕೇಳಬೇಕು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಈ ಭಾಗವತವನ್ನು ಲಿಂಗ ದೇಹ ಭಂಗ ಆಗೋ ಪರ್ಯಂತ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಉಪವಾಸದಿಂದಲೇ ಕೇಳಬೇಕು. ಉಪ ಅಂದ್ರೇನು, ದೇವರ ಹತ್ತಿರ ವಾಸ, ಮನಸ್ಸು ದೇವರ ಹತ್ತಿರವೇ ಇಟ್ಟು ನಾವು ಇದನ್ನು ಕೇಳಬೇಕು. ಹೊರಗಿನ ಉಪವಾಸ, ಒಳಗಿನ ಉಪವಾಸ, ದೇವರ ಹತ್ತಿರವೇ ಇದ್ದು ಕೇಳಬೇಕು. ಇಂಥ ಭಾಗವತವನ್ನು ಕೇಳಿ ಅಂತ ಹೇಳಿದಾಗ ನೈಮಿಷಾರಣ್ಯದಲ್ಲಿ ವಿಶೇಷವಾಗಿ ಶೌನಕಾದಿ ಮಹರ್ಷಿಗಳೆಲ್ಲ ಸೂತಾಚಾರ್ಯರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಸ್ವಾಮಿ ಈ ಕಲಿಯುಗದಲ್ಲಿ ತುಂಬ ಆಯುಷ್ಯವೇ ಅಲ್ಪ, ಬುದ್ಧಿಯೂ ಮಂದ, ಮನುಷ್ಯರ ಪ್ರವೃತ್ತಿಯೂ ಮಂದ, ಅನೇಕ ಕಷ್ಟಗಳು ನಷ್ಟಗಳು ಇರುತ್ತೆ. ಇದರ ಮಧ್ಯೆ ತುಂಬ ಸಾಧನಾ ಉಪಾಯಗಳನ್ನು ಹೇಳಿದರೆ ಅವರು ಯಾರೂ ಮಾಡೋದಿಲ್ಲ. ಅದಕ್ಕೆ ಸುಲಭವಾಗಿ ಅವರಿಗೆ ಸಾಧನೆ ಆಗಲಿಕ್ಕೆ ಮಾರ್ಗ ಇದ್ದರೆ ಹೇಳಿ ಅಂತ ಕೇಳಿದರು. ಆ ಪ್ರಶ್ನೆಗೆ ಉತ್ತರ ಸುತಾಚಾರ್ಯರು ಕೊಡ್ತಾ ಇದ್ದಾರೆಂಬಲ್ಲಿಗೆ ಇವತ್ತಿನ ಪ್ರವಚನ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಮತ್ತು ನೋಡೋಣ. ಇವತ್ತು ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಮಧ್ಯದಲ್ಲಿ ಬಂದಿದೆ, ಅದನ್ನು ನೋಡುತ್ತೇನೆ. ನಾಳೆಗೆಲ್ಲ ಸರಿ ಹೋಗುತ್ತೆ. ಪುನಃ ಎಲ್ಲರೂ ಮತ್ತು ನಾಳೆ ಬೆಳಿಗ್ಗೆ 7:30ಕ್ಕೆ ಸೇರೋಣ. ಶ್ರೀಕೃಷ್ಣ.